ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಎಲ್ಲ ಚೆನ್ನಾಗಿ ಮಾಡಿದ್ದಾನೆ. ರೇಪ್ರಿನ್ಸ್ ಪುಟ 5103, ಪುಟದ ಸಂಖ್ಯೆ 185-186. ಮನುಷ್ಯರ ನಿರ್ಬಲಾವಸ್ಥೆಯ ವಿಷಯದಲ್ಲಿ ಅನುತಾಪವುಳ್ಳವನಾಗಿದ್ದನು ಎಂಬುವುದನ್ನು ತೋರಿಸಿಕೊಟ್ಟಿರುವಂತೆ ಕಾಣುವುದು. ವಾಸ್ತವದ ಸಂಗತಿಯೆಂದರೆ ಆತನು ಪರಿಪೂರ್ಣನಾಗಿದ್ದು ಅಂದರೆ ಇತರ ಮನುಷ್ಯರಿಗಿದ್ದಂತೆ ಆತನಿಗೆ ನೋವು ಬಾಧೆಗಳಿಂದ ಮತ್ತು ದೋಷಗಳಿಂದ ಕೂಡಿದ ಅಪರಿಪೂರ್ಣತೆಯುಳ್ಳ ದೇಹವಿರಲಿಲ್ಲ. ಆದರೂ ಇದು ಆತನನ್ನು ನಿರ್ದಯಿಯಾಗಿ ಅನುತಾಪವಿಲ್ಲದವನಂತೆ ಮಾಡಿರಲಿಲ್ಲ. ಬದಲಾಗಿ ಅದು ಇದಕ್ಕೆ ವಿರುದ್ಧವಾಗಿತ್ತು. ಆತನ ಪರಿಪೂರ್ಣವಾದ ಮನಸ್ಸು ಆತನ ಎಲ್ಲ ಇಂದ್ರಿಯ ಗ್ರಹಣ ಶಕ್ತಿಯನ್ನು ನಮಗಿಂತಲೂ ಹೆಚ್ಚು ಚಟುವಟಿಕೆ ಎಂದಿರುವಂತೆ ಮಾಡಿತ್ತು. ಆತನಲ್ಲಿದ್ದ ಅನುಕಂಪವು ನಮಗಿಂತಲೂ ಬಲವುಳ್ಳದ್ದಾಗಿತ್ತು. ಆತನಲ್ಲಿದ್ದ ನೋವು ಅರಿಯುವ ಶಕ್ತಿಯು ಸೂಕ್ಷ್ಮವಾಗಿತ್ತು. ಪರಿಪೂರ್ಣತೆಯಿಂದ ಬಿದ್ದು ಹೋದ ಮಾನವ ಕುಲದವರಾದ ನಾವು ನಮ್ಮ ಸುತ್ತಲಿರುವ ದುಃಖಕರ ಸನ್ನಿವೇಶಗಳಿಗೆ ಎಷ್ಟು ಹೊಗ್ಗಿ ಹೋಗಿರುವೆವೆಂದರೆ ಅವು ನಮಗೆ ದಿನನಿತ್ಯದ ಸಂಗತಿಗಳಂತಾಗಿ ತೋರಿ ನಾವು ಅವುಗಳನ್ನು ಸಹಜವಾದದ್ದೆಂದು ಎಣಿಸುವ ಪ್ರವೃತ್ತಿಯುಳ್ಳವರಾಗಿದ್ದು, ಮನುಷ್ಯನ ಸಹಜವಾದ ಸ್ಥಿತಿಯು ಪರಿಪೂರ್ಣತೆಯುಳ್ಳದೆಂದು ಮತ್ತು ಈ ದೋಷಪೂರಿತವಾದ ಸ್ಥಿತಿಯು ಸಹಜವಾದದ್ದಲ್ಲವೆಂಬುದನ್ನು ಮರೆತು ಹೋಗಿರುವೆವು. ಹೀಗಾಗಿ ನಮ್ಮ ಒಡೆಯನು ಪ್ರತಿಯೊಂದು ಅದ್ಭುತವನ್ನು ಮಾಡುವುದರಲ್ಲಿ ತನ್ನ ಸತ್ವವನ್ನು ಕಳೆದುಕೊಳ್ಳುತ್ತಿದ್ದುದರ ಕಾರಣದಿಂದ ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಆತನಿಗೆ ಅನುತಾಪವಿತ್ತೆಂಬುವುದನ್ನು ನಾವು ಇನ್ನೊಂದು ವಿಧದಲ್ಲಿ ಊಹಿಸಬಹುದಲ್ಲವೇ? ಈತನು ತನ್ನ ಪ್ರಾಣವನ್ನು ಮರಣದಲ್ಲಿದ್ದಾರೆ ಎರಡು ಎನ್ನುವ ಸತ್ಯವೇದದ ವಚನದ ಅರ್ಥವು ಇದೇ ಆಗಿತ್ತಲ್ಲವೇ? ರೋಗ ಗುಣಪಡಿಸುವಲ್ಲಿ, ಆಶೀರ್ವಾದ ಮಾಡುವಲ್ಲಿ, ಉಪಶಮನ ಮಾಡಿಕೊಳ್ಳಿಸುವಲ್ಲಿ ಹಾಗೂ ತನ್ನ ಸಂಪರ್ಕಕ್ಕೆ ಬಂದವರಿಗೆ ಉಪದೇಶಿಸುವಲ್ಲಿ ಪ್ರತಿದಿನವೂ ಪ್ರತಿ ಗಂಟೆಗೂ ಆತನಲ್ಲಿದ್ದ ಸತ್ವವು ಬರಿದಾಗುತ್ತಾ ಬಂದಿತ್ತು. ಇದೇ ವಿಷಯದಲ್ಲಿ ಬಹುಸ್ಪಷ್ಟವಾದ ಅಭಿಪ್ರಾಯವು ರಕ್ತಕುಸುಮ ರೋಗವಿದ್ದ ಬಡ ಹೆಂಗಸಿನ ವಿಷಯದಲ್ಲಿ ನಮಗೆ ವ್ಯಕ್ತಪಡಿಸಲಾಗಿರುವುದು. ಆಕೆಯು ನಿಶಬ್ದವಾಗಿಯೂ ನಿರಾಡಂಬರವಾಗಿಯೂ ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿ ತನ್ನಲ್ಲಿ ತಾನು ಹೀಗಂದುಕೊಂಡಿದ್ದಳು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು. ಆ ಕ್ಷಣವೇ ಆಕೆಯು ಗುಣ ಹೊಂದಿದಳು ಮತ್ತು ಯೇಸು ಹಿಂತಿರುಗಿ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳಿದ್ದನು. ಏಕೆಂದರೆ ತನ್ನಿಂದ ಶಕ್ತಿ ಅಂದರೆ ಸತ್ವವು ಹೊರಟಿತ್ತೆಂದು ತನ್ನಲ್ಲಿ ತಿಳಿದುಕೊಂಡಿದ್ದನು. ನಮ್ಮ ಒಡೆಯನು ದೇವರ ಪ್ರತಿನಿಧಿಯಾಗಿ ದೈವಿಕ ಶಕ್ತಿಯನ್ನು ಬಳಸುತ್ತಿದ್ದುದು ಮಾತ್ರವಲ್ಲದೆ, ಆತನು ಮಾನವರಿಗೆ ಉಪಶಮನ ನೀಡಲು ತನ್ನ ಶಾರೀರಿಕ ಶಕ್ತಿಯನ್ನು ಬಳಸುತ್ತಿದ್ದನೆಂಬ ಈ ಆಲೋಚನೆಯು ನಮ್ಮನ್ನು ಆತನ ಅತಿ ಸಮೀಪದ ಸಂಪರ್ಕದಲ್ಲಿರುವಂತೆ ಮಾಡಿ ಆತನಲ್ಲಿ ಸಹಾನುಭೂತಿಯುಳ್ಳವರಾಗಲು ನಮ್ಮ ಹೃದಯಗಳನ್ನು ಸೂಕ್ತವಾಗಿ ನಡೆಸಿ ಮತ್ತು ನಮಗೆ ನಮ್ಮ ರಕ್ಷಕನ ಪ್ರೀತಿಯ ವಿಷಯವಾಗಿ ಸ್ಪಷ್ಟವಾದ ಅಭಿಪ್ರಾಯವನ್ನು ಹೊಂದಿದವರನ್ನಾಗಿ ಮಾಡಿ, ಅಲ್ಲದೆ ನಮ್ಮ ಎಲ್ಲ ನಡವಳಿಕೆಗಳಲ್ಲಿ ಆತನನ್ನು ವಿಶ್ವಾಸಿಸುವುದಕ್ಕೆ ಉತ್ತಮವಾದ ತಳಹದಿಯನ್ನು ಆತನಲ್ಲಿ ಹೊಂದಿದವರಾಗುವಂತೆ ಮಾಡಬೇಕು. ಈ ಪಾಠದಲ್ಲಿ ಪರಿಗಣನೆ ಮಾಡುತ್ತಿರುವ ಅದ್ಭುತದಲ್ಲಿ ನಮ್ಮ ಕರ್ತನು ನಿಟ್ಟುಸಿರು ಬಿಟ್ಟಿದ್ದು ನಮ್ಮಲ್ಲಿರುವಂತೆಯೇ ಆತನ ಶಾರೀರಿಕವಾದ ನಿಶಕ್ತಿಗೆ, ಅಂದರೆ ಆತನು ಆ ರೋಗಿಯನ್ನು ಗುಣಪಡಿಸಿದುದರ ಫಲವಾಗಿ ಕಳೆದು ಹೋಗುತ್ತಿದ್ದ ಆತನ ಸತ್ವ ಮತ್ತು ಶಕ್ತಿಗೆ ಒಂದು ಪುರಾವೆಯಾಗಿರಲು ಬಹುದು. ಆದುದರಿಂದ ಯೇಸುವಿನ ಮರಣವು ಕೇವಲ ಕಲ್ವಾರಿಯಲ್ಲಿ ಪೂರ್ಣವಾಗಿ ನೆರವೇರಲ್ಪಟ್ಟಿತ್ತೆಂದು ನಾವು ಆಲೋಚಿಸುವ ಹಾಗಿಲ್ಲ. ನಾವು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಬೇಕಿರುವುದೇನೆಂದರೆ, ಆತನ ಮರಣವು 30ನೇ ವಯಸ್ಸಿನಲ್ಲಿ ಯೋರ್ದಾನಿನಲ್ಲಿ ಆತನು ಮಾಡಿದ ಪ್ರತಿಷ್ಠೆಯ ಮೂಲಕ ಪ್ರಾರಂಭವಾಗಿ ದಿನ ದಿನವೂ ವರ್ಷ ವರ್ಷವೂ ಮುಂದುವರಿಯುತ್ತಾ ಬಂದು ಕಡೆಯದಾಗಿ ಕಲ್ವಾರಿಯಲ್ಲಿ ಪೂರ್ಣಗೊಂಡಿತ್ತೆಂಬುವುದು. ತಾನು ಶಿಲುಬೆಯ ಮರಣವನ್ನು ಹೊಂದುವ ಹಿಂದಿನ ದಿನ ನಮ್ಮ ಕರ್ತನು ಇದನ್ನು ತಿಳಿಸಿದನು. ಮರಣ ಪರ್ಯಂತರವಾಗಿ ಮಾಡಿಕೊಂಡಿದ್ದ ತನ್ನ ಪ್ರತಿಷ್ಠೆಯ ವಿಷಯವಾಗಿ ಮಾತನಾಡುತ್ತಾ ಆತನು ಹೀಗೆ ಹೇಳಿದ್ದನು: ನನ್ನ ಪ್ರಾಣವು ಈಗ ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ನಾನು ಹೊಂದುವ ಸ್ನಾನ ದೀಕ್ಷೆ ಒಂದುಂಟು. ಅದು ನೆರವೇರುವವರೆಗೂ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ. ಮಾರನೆಯ ದಿನ ಆತನು ಕಲ್ವಾರಿಯಲ್ಲಿ ಶಿಲುಬೆಯ ಮೇಲೆ ತೀರಿತು ಎಂದು ಕೂಗಿ ಹೇಳಿದಾಗ ಇದು ಪೂರ್ಣವಾಗಿ ನೆರವೇರಲ್ಪಟ್ಟಿತು. ಆತನ ಮರಣ ಪರ್ಯಂತರವಾದ ಸ್ನಾನ ದೀಕ್ಷೆಯು ಪೂರ್ಣಗೊಂಡಿತ್ತು.